ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್ ಮಳವಳ್ಳಿ. ಮುಖ್ಯಾಂಶಗಳು: ಹುತಾತ್ಮ ದಿನದ ಸಂದರ್ಭದಲ್ಲಿ ಮಹನೀಯರ ತ್ಯಾಗ ಬಲಿದಾನಗಳ ಸಂಸ್ಕರಣೆ, ರಾಷ್ಟದ ಗೌರವ ನಮನ, ಹುತಾತ್ಮರ ಜೀವನ ಯುವಜನತೆಗೆ ಸ್ಫೂರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮುಂಬರುವ ದಶಕಗಳಿಗೆ ಸೂಕ್ತವಾದ ಇಂಧನ ಪರಿಸರ ಖಾತ್ರಿಪಡಿಸುವುದು ಭಾರತದ ಪ್ರಮುಖ ರಾಜತಾಂತ್ರಿಕ ಉದ್ದೇಶ, ಸಚಿವ ಎಸ್ ಜೈಶಂಕರ್. ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಸಂಸ್ಥಾಪನಾ ಶತಮಾನೋತ್ಸವ, ವಿವಿಧ ಜನಸಂಪರ್ಕ ಕಾರ್ಯಕ್ರಮ ಆಯೋಜನೆ. ಛತ್ತೀಸ್ಗಢದಲ್ಲಿಂದು 22 ನಕ್ಸಲರ ಶರಣಾಗತಿ. ಐಪಿಎಲ್ ಕ್ರಿಕೆಟ್: ದಿನದ ಮೊದಲ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ ಜಯ. ವಾರ್ತೆಗಳ ವಿವರ: ಹುತಾತ್ಮರ ದಿನ ಸಂದರ್ಭದಲ್ಲಿ ಇಂದು ತ್ಯಾಗ ಬಲಿದಾನಗಳನ್ನು ಮಾಡಿದ ಮಹನೀಯರಿಗೆ ದೇಶಾದ್ಯಂತ ಗೌರವ ನಮನ ಸಲ್ಲಿಸಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹುತಾತ್ಮರಾದ ಭಗತ್ ಸಿಂಗ್, ಸುಖದೇವ್ ಹಾಗೂ ರಾಜಗುರು ಅವರ ನೆನಪಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಈ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಹಂಚಿಕೊಂಡಿರುವ ಪ್ರಧಾನಮಂತ್ರಿಯವರು ಈ ಕ್ರಾಂತಿಕಾರಿ ಧುರೀಣರು ಮಾಡಿದ ಅಪ್ರತಿಮ ತ್ಯಾಗವನ್ನು ಸ್ಮರಿಸಿದ್ದಾರೆ. ಅವರ ತ್ಯಾಗ ಬಲಿದಾನಗಳು ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿವೆ ಎಂದು ತಿಳಿಸಿದ್ದಾರೆ. ಮುಂಬೈನ ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಅವರು ಈ ಮೂವರು ಮಹನೀಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ನಾಸಿಕ್ನ ಸರ್ಕಾರಿ ಅತಿಥಿಗೃಹದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹುತಾತ್ಮರಿಗೆ ಗೌರವ ಸಲ್ಲಿಸಿದರು. ಮುಂಬರುವ ದಶಕಗಳಿಗೆ ಸೂಕ್ತವಾದ ಇಂಧನ ಪರಿಸರ ಖಾತ್ರಿಪಡಿಸುವುದು ಭಾರತದ ಪ್ರಮುಖ ರಾಜತಾಂತ್ರಿಕ ಉದ್ದೇಶವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಮುಂಬೈನಲ್ಲಿ ಮಾಧ್ಯಮ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ವಿಶ್ವ ಹಿಂದೂ ಔದ್ಯಮಿಕ ನೀತಿ ರಫ್ತು ನಿಯಂತ್ರಣ ಮತ್ತು ಬೆಲೆ ನಿಗದಿ ಸವಾಲುಗಳನ್ನು ಎದುರಿಸುತ್ತಿದೆ. ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕತೆಯಾದ ಭಾರತ ವ್ಯಾಪಕ ಆಧಾರದ ವೈವಿಧ್ಯಮಯ ಇಂಧನ ಸಂಬಂಧಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕಿದೆ ಎಂದರು. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್, ಎಲ್ಲರೊಂದಿಗೆ ಎಲ್ಲರ ವಿಕಾಸ ಧ್ಯೇಯವಾಕ್ಯ ವಿದೇಶಾಂಗ ನೀತಿಗೂ ಅನ್ವಯವಾಗುತ್ತಿದ್ದು, ಈ ನಿಟ್ಟನಲ್ಲಿ ಭಾರತ ವಿವಿಧ ದೇಶಗಳೊಂದಿಗೆ ಅಭಿವೃದ್ಧಿಯಲ್ಲಿ ತೊಡಗಿದೆ. ರಷ್ಯಾ ಮತ್ತು ಉಕ್ರೇನ್, ಇಸ್ರೇಲ್ ಮತ್ತು ಇರಾನ್, ಡೆಮಾಕ್ರೆಟಿಕ್ ವೆಸ್ಟ್ ಮತ್ತು ಗ್ಲೋಬಲ್ ಸೌತ್ ಹಾಗೂ ಬ್ರಿಕ್ಸ್ ಮತ್ತು ಕ್ವಾಡ್ ದೇಶಗಳೊಂದಿಗೆ ಸಮಾನಾಂತರವಾಗಿ ವ್ಯವಹರಿಸುತ್ತಿದೆ. ರಕ್ಷಣೆ ಮತ್ತು ಭದ್ರತೆಯಂತಹ ಸಂವೇದನಾ ಕ್ಷೇತ್ರಗಳಲ್ಲಿಯೂ ನಮ್ಮ ಸಶಕ್ತ ಪಡೆ ಹಾಗೂ ವ್ಯಾಪಕ ಸಾಧ್ಯತಾ ಆಯ್ಕೆಯ ಸಹಭಾಗಿತ್ವ ಹೊಂದುವುದನ್ನು ಭಾರತದ ರಾಜನೀತಿ ಖಾತ್ರಿಪಡಿಸುತ್ತಿದೆ ಎಂದು ವಿದೇಶಾಂಗ ಖಾತೆ ಸಚಿವ ಜೈಶಂಕರ್ ತಿಳಿಸಿದರು. ದಕ್ಷಿಣ ಆಫ್ರಿಕಾದ ಫಿಯೋನಿಕ್ಸ್ ಸೆಟ್ಲ್ಮೆಂಟ್ ಟ್ರಸ್ಟ್, ಗಾಂಧಿ ಡೆವಲಪ್ಮೆಂಟ್ ಟ್ರಸ್ಟ್ ಪ್ರಾಧಿಕಾರವು ರಾಷ್ಟಪಿತ ಮಹಾತ್ಮಾ ಗಾಂಧೀಜಿಯವರಿಗೆ ಸಂಬಂಧಿಸಿದ ವಿವಿಧ ದಾಖಲೆ ಹಾಗೂ ಅವರು ಬಳಸಿದ ವಸ್ತುಗಳನ್ನು ನವದೆಹಲಿಯಲ್ಲಿರುವ ರಾಷ್ಟೀಯ ಗಾಂಧಿ ವಸ್ತು ಸಂಗ್ರಹಾಲಯಕ್ಕೆ ಇಂದು ಹಸ್ತಾಂತರಿಸಿತು. ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಉಪಸ್ಥಿತಿಯಲ್ಲಿ ಈ ಹಸ್ತಾಂತರ ಕಾರ್ಯ ನಡೆಯಿತು. ಮಹಾತ್ಮಾ ಗಾಂಧಿಯವರು ಸ್ವತಃ ಕೈಯಲ್ಲಿ ನೇಯ್ದ ಬಟ್ಟೆ ಸೇರಿದಂತೆ ವಿವಿಧ ವಸ್ತುಗಳು ಇದರಲ್ಲಿ ಸೇರಿವೆ. 1893ರಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದ ಬಾಪು ಅವರು ಡರ್ಬನ್ನಲ್ಲಿ ದೀರ್ಘಕಾಲ ನೆಲೆಸಿ 1904ರಲ್ಲಿ ಫಿಯೋನಿಕ್ ಸೆಟಲ್ಮೆಂಟ್ ಸ್ಥಾಪಿಸಿದ್ದರು. ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ಆರ್ಥಿಕ ಸಂಬಂಧದ ಹಿನ್ನೆಲೆಯಲ್ಲಿ ಫಿಯೋನಿಕ್ ಸೆಟಲ್ಮೆಂಟ್ ಟ್ರಸ್ಟ್ ಹಾಗೂ ಗಾಂಧಿ ಡೆವಲಪ್ಮೆಂಟ್ ಟ್ರಸ್ಟ್ ತಮ್ಮಲ್ಲಿರುವ ಕೆಲವು ವಸ್ತುಗಳನ್ನು ಭಾರತಕ್ಕೆ ದಾನ ಮಾಡಲು ಮುಂದಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೃತಕ ಬುದ್ದಿಮತ್ತೆ ಸಂಶೋಧಕ ಹಾಗೂ ಪಾಡ್ಕಾಸ್ಟರ್ ಲೆಕ್ಸ್ ಫ್ರೀಡ್ಮನ್ ಜೊತೆ ಇತ್ತೀಚೆಗೆ ನಡೆಸಿದ ಪಾಡ್ಕಾಸ್ಟ್ ಇದೀಗ ವಿವಿಧ ಭಾಷೆಗಳಲ್ಲಿ ಲಭ್ಯವಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಪೋಸ್ಟ್ನಲ್ಲಿ ಈ ವಿಚಾರ ತಿಳಿಸಿದ್ದು, ವಿಸ್ತೃತ ವ್ಯಾಪ್ತಿಯ ಶ್ರೋತೃಗಳಿಗೆ ಸಂಭಾಷಣೆ ಲಭ್ಯವಾಗುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಎಂದಿದ್ದಾರೆ. ದೆಹಲಿ ವಿಧಾನಸಭೆಯ ಬಜೆಟ್ ಅಧಿವೇಶನ ನಾಳೆ ಆರಂಭವಾಗಲಿದೆ. ತಾತ್ಕಾಲಿಕ ವೇಳಾಪಟ್ಟಿಯಂತೆ ಈ ತಿಂಗಳ 28ರವರೆಗೆ ಕಲಾಪ ನಿಗದಿಯಾಗಿದೆ. ಡಿಟಿಸಿ ಕಾರ್ಯನಿರ್ವಹಣೆ ಕುರಿತ ಸಿಎಜಿ ವರದಿಯನ್ನು ನಾಳೆ ಸದನದಲ್ಲಿ ಮಂಡಿಸಲಾಗುವುದು. ನಾಡಿದ್ದು ಮಂಗಳವಾರ ಬಜೆಟ್ ಮಂಡನೆಯಾಗಲಿದೆ. ಬಜೆಟ್ ಹಾಗೂ ವಿವಿಧ ಇಲಾಖೆಗಳಿಗೆ ನಿಗದಿಯಾದ ಹಣದ ಬಟವಾಡೆ ಮತ್ತು ನೀತಿ ಉಪಕ್ರಮಗಳ ಬಗ್ಗೆ 26ರಿಂದ ಚರ್ಚೆ ನಡೆಯಲಿದೆ. ಗಾಜಿಯಾಬಾದ್ ಮತ್ತು ಜಮ್ಮು ನಡುವಿನ ಮೊದಲ ವಿಮಾನಯಾನಕ್ಕೆ ಇಂದು ಚಾಲನೆ ನೀಡಲಾಯಿತು. ಗಾಜಿಯಾಬಾದ್ನ ಹಿಂಡಾನ್ ವಿಮಾನ ನಿಲ್ದಾಣದಿಂದ ಇಂದು ಬೆಳಗ್ಗೆ 9:30ಕ್ಕೆ ಜಮ್ಮುವಿಗೆ ಪ್ರಪ್ರಥಮ ಬಾರಿಗೆ ವಿಮಾನಯಾನ ಆರಂಭವಾಯಿತು. ಜಮ್ಮುವಿನ ಮಾತಾ ವೈಷ್ಣೋದೇವಿ ದೇವಾಲಯಕ್ಕೆ ತೆರಳುವವರು ಇನ್ನು ಮುಂದೆ ಎನ್ಸಿಆರ್ನಿಂದಲೇ ತೆರಳಬಹುದಾಗಿದ್ದು, ದೆಹಲಿ ವಿಮಾನ ನಿಲ್ದಾಣಕ್ಕೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ತನ್ನ ಸಂಸ್ಥಾಪನೆಯ ಶತಮಾನೋತ್ಸವ ಸಂದರ್ಭದಲ್ಲಿ ವಿವಿಧ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಬೆಂಗಳೂರಿನಲ್ಲಿಂದು ಅಖಿಲ ಭಾರತೀಯ ಪ್ರತಿನಿಧಿ ಸಭಾದ 3 ದಿನಗಳ ರಾಷ್ಟೀಯ ಸಮಾವೇಶದ ಸಮಾರೋಪ ಕಾರ್ಯಕ್ರಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಸಮಾಜದ ಉನ್ನತಿಗಾಗಿ ವಿವಿಧ ಚಟುವಟಿಕೆಗಳಲ್ಲಿ ಸಾಮಾಜಿಕ ಸಹಭಾಗಿತ್ವವನ್ನು ಈ ಕಾರ್ಯಕ್ರಮಗಳ ಮೂಲಕ ಪಡೆಯಲಾಗುವುದು ಎಂದು ಅವರು ಹೇಳಿದರು. ಸಾಮಾಜಿಕ ಸಾಮರಸ್ಯ ಮತ್ತು ರಾಷ್ಟೀಯ ಏಕತೆಗಾಗಿ ಮಂಡಲ ಮತ್ತು ಬಸ್ತಿ ಮಟ್ಟದಲ್ಲಿ ಜನಸಂಪರ್ಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು.
This year has served as the preparatory year for us. Preparatory year in the sense, one is expansion of the organizational activities, consolidation, improving the quality of the work, and also reaching out to various segments, and preparing for the centenary year to expand and emphasize the activities that we have already been taking up, but giving a special focus on the same.
ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಇಂದು ಇಬ್ಬರು ಮಹಿಳಾ ನಕ್ಸಲರನ್ನು ಸೇರಿ 22 ನಕ್ಸಲರು ಶರಣಾಗತಿಯಾಗಿದ್ದಾರೆ. ಈ ನಕ್ಸಲರ ಸುಳಿವಿಗೆ 11 ಲಕ್ಷ ಬಹುಮಾನ ಘೋಷಿಸಲಾಗಿತ್ತು. ಈಗ ಶರಣಾದ ಪ್ರತಿ ನಕ್ಸಲರಿಗೂ ಪುನರ್ವಸತಿಗಾಗಿ 25,000 ಪ್ರೋತ್ಸಾಹಧನ ನೀಡಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ.
ನಮ್ಮ ಎಕ್ಸ್ ಖಾತೆ @AIRNews_BANG,
ಫೇಸ್ಬುಕ್ ಖಾತೆ AIR RNU Bengaluru, ಇನ್ಸ್ಟಾಗ್ರಾಂನ RNU Bengaluru ಖಾತೆಯನ್ನು ಅನುಸರಿಸಿ.
ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ.
ದಕ್ಷಿಣ ಕೊರಿಯಾದ ಆಗ್ನೇಯ ವಲಯದಲ್ಲಿ ಭಾರೀ ಪ್ರಮಾಣದಲ್ಲಿ ಕಾಡ್ಗಿಚ್ಚು ವ್ಯಾಪಿಸಿದ್ದು ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಕಾಡ್ಗಿಚ್ಚಿನಲ್ಲಿ ಸಿಲುಕಿ ಕನಿಷ್ಠ 5 ಮೃತಪಟ್ಟಿದ್ದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಗಿಯಾಂಗ್ಸ್ಯಾಂಗ್ನ ಉತ್ತರ ಮತ್ತು ದಕ್ಷಿಣ ಪ್ರದೇಶ ಹಾಗೂ ಆಗ್ನೇಯ ಭಾಗದ ಉಲ್ಸಾನ್ನಲ್ಲಿ ಕಾಡ್ಗಿಚ್ಚು ವ್ಯಾಪಿಸಿದ್ದು ಅಪಾರ ಹಾನಿ ಉಂಟಾಗಿದೆ ಎಂದು ಆಂತರಿಕ ಸಚಿವಾಲಯ ತಿಳಿಸಿದೆ. ಕಾಡ್ಗಿಚ್ಚು ನಿಯಂತ್ರಣಕ್ಕೆ ತರಲು 100 ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳ ಸತತ ಪ್ರಯತ್ನ ನಡೆಸಿವೆ. ಪ್ರಮುಖ ನಗರಗಳಾದ ಭೂಸಾನ್ ಮತ್ತು ಧೇಜಾಜ್ ಸೇರಿದಂತೆ 12 ಪ್ರಮುಖ ತಾಣಗಳಲ್ಲಿ ಅತಿ ತೀವ್ರ ಮಟ್ಟದ ಅಗ್ನಿ ಮುನ್ನೆಚ್ಚರಿಕೆ ನೀಡಲಾಗಿದೆ. ಈ ತಾಣಗಳಿಗೆ ಸಂಪರ್ಕ ನೀಡುವ ಎಲ್ಲ ಹೆದ್ದಾರಿ ವಿಭಾಗಗಳಲ್ಲಿ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಕೊರಿಯಾ ಅರಣ್ಯ ಸೇವಾ ಇಲಾಖೆ ತಿಳಿಸಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ನಲ್ಲಿ ಶೂಟರ್ಗಳು ಮತ್ತು ಪ್ಯಾರಾ ಬಿಲ್ಲುಪಟುಗಳು ಉತ್ಕೃಷ್ಟ ಕೌಶಲ್ಯ ಪ್ರದರ್ಶಿಸಿದರು. ಡಾ ಕರ್ಣಿ ಸಿಂಗ್ ಶೂಟಿಂಗ್ ಮೈದಾನದಲ್ಲಿ ನಡೆದ ಪಂದ್ಯಗಳಲ್ಲಿ ಸುಮೇಧಾ ಪಾಠಕ್ 10 ಮೀಟರ್ ಮಹಿಳಾ ಏರ್ ಪಿಸ್ತಲ್ ವಿಭಾಗದಲ್ಲಿ ಚಿನ್ನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ರೂಬಿನಾ ಫ್ರಾನ್ಸಿಸ್ ಬೆಳ್ಳಿ ಪಡೆದರೆ ಅನಿತಾ ಕುಮಾರಿ ಕಂಚಿನ ಪದಕವನ್ನು ಗೆದ್ದುಕೊಂಡರು. ಇದಕ್ಕೂ ಮುನ್ನ ನಡೆದ 10 ಮೀಟರ್ ಏರ್ ರೈಫಲ್ ಮಿಶ್ರ ವಿಭಾಗದಲ್ಲಿ ಸಾಗರ್ ಬಾಳಾಸಾಹೇಬ್ ಘಟಾಲೆ ಚಿನ್ನವನ್ನು ಗೆದ್ದುಕೊಂಡರೆ ಮೋನಾ ಅಗರ್ವಾಲ್ ಬೆಳ್ಳಿ ಮತ್ತು ದೀಪಕ್ ಸೈನಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಬೆಳ್ಳಿ ಗೆದ್ದ ರೂಬಿನಾ ಫ್ರಾನ್ಸಿಸ್ ಆಕಾಶವಾಣಿಯೊಂದಿಗೆ ಮಾತನಾಡಿ, ದೇಶದ ಕ್ರೀಡಾಪಯಣವನ್ನು ನಿರ್ಧರಿಸುವಲ್ಲಿ ಸರ್ಕಾರದ ಯೋಜನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು.
ಕೆಪಬಿಲಿಟೀಸ್ ಎನ್ಹಾನ್ಸ್ ಕರ್ ಸಕ್ತೆ ಹೇ ಯಹಾಂ ಪೆ ಆಗೇ ಚಲ್ ಕೇ ಉನ್ಹೇ ಲೈಮ್ ಲೈಟ್ ಮಿಲೆ, ಪೀಪಲ್ ರಿಕಾಗ್ನೈಜ್ ಕರೇ, ಅಂಡ್ ಆಸ್ ವೆಲ್ ಆಸ್ ಫೆಸಿಲಿಟೀಸ್ ಜೋ ಗವರ್ನಮೆಂಟ್ ಕೆ ಥ್ರೂ ಮಿಲ್ತಿ ಹೇ ವೋ ಉನ್ಹೇ ಮಿಲ್ ಪಾಯೇ.
ಇದೇ ವೇಳೆ ಜೆಎಲ್ಎನ್ ಕ್ರೀಡಾಂಗಣದಲ್ಲಿ ಪ್ಯಾರಾ ಬಿಲ್ಲುಗಾರಿಕೆ ಪಂದ್ಯಗಳು ಮುಕ್ತಾಯಗೊಂಡವು. ಪ್ಯಾರಾ ಒಲಿಂಪಿಕ್ ಪ್ರಶಸ್ತಿ ವಿಜೇತೆ ಶೀತಲ್ ದೇವಿ ಸಂಯುಕ್ತ ಮಹಿಳಾ ಮುಕ್ತ ವಿಭಾಗದಲ್ಲಿ ಚಿನ್ನ, ಪಾಯಲ್ ನಾಗ್ ಬೆಳ್ಳಿ ಹಾಗೂ ಜ್ಯೋತಿಯವರು ಕಂಚನ್ನು ಗೆದ್ದುಕೊಂಡರು. ಸಂಯುಕ್ತ ಪುರುಷರ ಮುಕ್ತ ವಿಭಾಗದಲ್ಲಿ ಶ್ಯಾಮ್ ಸುಂದರ್ ಸ್ವಾಮಿ ಚಿನ್ನ, ತೋಮನ್ ಕುಮಾರ್ ಬೆಳ್ಳಿ ಹಾಗೂ ರಾಕೇಶ್ ಕುಮಾರ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಈಗ ಕ್ರೀಡಾ ಸುದ್ದಿ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಇಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ 44 ರನ್ಗಳ ಜಯಗಳಿಸಿದೆ. ಗೆಲ್ಲಲು 287 ರನ್ಗಳ ಗುರಿ ಬೆನ್ನತ್ತಿದ ರಾಜಸ್ಥಾನ್ ರಾಯಲ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 242 ರನ್ ಗಳಿಸಲು ಶಕ್ತವಾಯಿತು. ಇಂದಿನ ಎರಡನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಿವೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಬೌಲಿಂಗ್ ಆಯ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುತಾತ್ಮ ದಿನದ ಸಂದರ್ಭದಲ್ಲಿ ಮಹನೀಯರ ತ್ಯಾಗ ಬಲಿದಾನಗಳ ಸಂಸ್ಮರಣೆ ರಾಷ್ಟದ ಗೌರವ ನಮನ. ಹುತಾತ್ಮರ ಜೀವನ ಯುವಜನತೆಗೆ ಸ್ಫೂರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮುಂಬರುವ ದಶಕಗಳಿಗೆ ಸೂಕ್ತವಾದ ಇಂಧನ ಪರಿಸರ ಖಾತರಿಪಡಿಸುವುದು ಭಾರತದ ಪ್ರಮುಖ ರಾಜತಾಂತ್ರಿಕ ಉದ್ದೇಶ, ಸಚಿವ ಎಸ್ ಜೈಶಂಕರ್. ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಸಂಸ್ಥಾಪನಾ ಶತಮಾನೋತ್ಸವ, ವಿವಿಧ ಜನಸಂಪರ್ಕ ಕಾರ್ಯಕ್ರಮ ಆಯೋಜನೆ. ಛತ್ತೀಸ್ಗಢದಲ್ಲಿಂದು 22 ನಕ್ಸಲರ ಶರಣಾಗತಿ. ಐಪಿಎಲ್ ಕ್ರಿಕೆಟ್ ದಿನದ ಮೊದಲ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.